ಟ್ರಾನ್ಸ್ ವರ್ಲ್ಡ್ ರೇಡಿಯೋ ಅರ್ಪಿಸುವ ದೈವಾನ್ವೇಷಣೆ ಕಾರ್ಯಕ್ರಮಕ್ಕೆ ಸುಸ್ವಾಗತ.
ಬನ್ನಿ ಪ್ರಿಯರೇ, ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಮುನ್ನ ಕರ್ತನ ಸಮ್ಮುಖದಲ್ಲಿ ನಮ್ಮನನ್ನು ತಗ್ಗಿಸಿಕೊಂಡು ನಮ್ಮ ಶಿರವನ್ನು ಭಾಗಿಸಿ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಧೀನತೆಯಿಂದ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿ ಸಾಕಿ ಸಲಹುವ ನಮ್ಮ ರಕ್ಷಕನಲ್ಲಿ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮವನ್ನು ಕೊಂಡಾಡಿ ಹಾಡಿ ಸ್ತುತಿಸುತ್ತೇವೆ. ಕರ್ತನೆ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಅಪೊಸ್ತಲ ಕೃತ್ಯಗಳ ಪುಸ್ತಕವನ್ನು ಧ್ಯಾನ ಮಾಡಿಕೊಂಡು ಅದರ ಮೂಲಕ ನಾವು ಅನೇಕ ಆತ್ಮಿಕ ಪಾಠಗಳನ್ನು ಕಲಿತುಕೊಳ್ಳುವ ಹಾಗೆ ನೀನು ನಮ್ಮ ನಡೆಸಿದ್ದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ. ಕರ್ತನೆ, ದೇವಾದಿ ದೇವನೇ, ಇಂದಿನಿಂದ ನಾವು ಸತ್ಯವೇದದಲ್ಲಿ 9ನೇ ಪುಸ್ತಕವಾಗಿರುವ ಸಮುವೇಲನು ಬರೆದ ಮೊದಲನೇ ಪುಸ್ತಕವನ್ನು ಇಂದಿನಿಂದ ಪ್ರಾರಂಭ ಮಾಡಲಿರುವ ನಮಗೆ ನಿನ್ನ ಜ್ಞಾನವನ್ನು ಅನುಗ್ರಹಿಸು. ನಾವೆಲ್ಲರೂ ನಿನ್ನ ವಾಕ್ಯವನ್ನು ಆಲಿಸಿ ಅದಕ್ಕೆ ವಿಧೇಯರಾಗಿ ಜೀವಿಸುತ್ತಾ ನಿನ್ನ ಆಶೀರ್ವಾದಕ್ಕೆ ಪಾತ್ರರಾಗಲು ದಯ ತೋರಿಸು. ಈಗ ಕರ್ತನೀಗ ನಮ್ಮನ್ನೇ ನಾವು ನಿನ್ನ ಹಸ್ತಕ್ಕೆ ಒಪ್ಪಿಸುತ್ತೇವೆ. ನಿನ್ನೇ ನಮ್ಮನ್ನು ನಡೆಸು. ಎಲ್ಲ ಘನ ಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲಿಸುತ್ತಾ ಈ ನಮ್ಮ ಪ್ರಾರ್ಥನೆ ಸ್ತೋತ್ರಗಳನ್ನು ಯೇಸು ಕ್ರಿಸ್ತನ ದೇವಿಯ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್.
ಸ್ತೋತ್ರದ ಕಾಣಿಕೆ ಅರ್ಪಿಸುವೆ ಜೀವನಾಯಕನೇ, ವಂದಿತೆ ನಿನಗೆ ಎನ್ನಾತ್ಮರಕ್ಷಕನೇ. ಸ್ತೋತ್ರದ ಕಾಣಿಕೆ ಅರ್ಪಿಸುವೆ ಜೀವನಾಯಕನೇ. ಕರಗಳ ಮುಗಿಯುವೆನು, ನಿನ್ನ ಪಾದ ಕೆರಗುವೆನು, ನನ್ನನ್ನು ಕರುಣಿಸಿ ಜೀವಕ್ಕೆ ಸೇರಿಸಿ ಒಮ್ಮೆ ಸಲಹಿರೆನು, ನನ್ನನ್ನು ಕರುಣಿಸಿ ಜೀವಕ್ಕೆ ಸೇರಿಸಿ ಒಮ್ಮೆ ಸಲಹಿರೆನು. ವಂದಿಪೆ ನಿನಗೆ ನನ್ನಾತ್ಮ ರಕ್ಷಕನೇ. ನಿನ್ನನು ಕೀರ್ತಿಸುವೆ, ನನ್ನ ಹೃದಯದಿ ಭಜಿಸುವೆನು, ನಿನ್ನ ಮೂಲ್ಯ ವಾಗ್ದಾನಗಳಿಂದ ನನ್ನಲ್ಲಿ ಸಂತಸ, ನಿನ್ನ ಮೂಲ್ಯ ವಾಗ್ದಾನಗಳಿಂದ ನನ್ನಲ್ಲಿ ಸಂತಸ. ವಂದಿಪೇ ನಿನಗೆ ಎನ್ನಾತ್ಮ ರಕ್ಷಕನೇ. ಸ್ತೋತ್ರದ ಕಾಣಿಕೆ ಅರ್ಪಿಸುವೆ ಎನ್ ಜೀವನಾಯಕನೇ. ನಿನ್ನನು ಹೊಗಳುವೆನು, ಎಡಬಿಡದೆ ಸ್ತುತಿಸುವೆನು, ನನ್ನ ಕುರುಬನು ನನ್ನ ಕುರುಬನು ನೀನೇ ಕೊರತೆ ಪಾಡೆನು ವಂದಿಪೆ ನಿನಗೆ ಎನ್ನಾತ್ಮ ರಕ್ಷಕನೇ ಸ್ತೋತ್ರದ ಕಾಣಿಕೆ ಅರ್ಪಿಸುವೆ ಜೀವನಾಯಕನೇ
ಪ್ರಿಯ ಬಾನುಲಿ ಬಂಧುಗಳೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಅಪ್ಪಸರ ಕೃತ್ಯಗಳ ಪುಸ್ತಕ 28ನೇ ಅಧ್ಯಾಯ 1 31ನೇ ವಚನದವರೆಗೆ ಧ್ಯಾನ ಮಾಡಿಕೊಂಡು ಅದರ ಮೂಲಕ ನಮ್ಮ ನಿಜ ಜೀವಿತಕ್ಕೆ ಬೇಕಾದ ಅನೇಕ ಆತ್ಮಿಕ ಪಾಠಗಳನ್ನು ಕಲಿತುಕೊಂಡು ಅನೇಕ ರೀತಿಯಲ್ಲಿ ಆಶೀರ್ವಿಸಲ್ಪಟ್ಟಿದ್ದೇವೆ. ಇದೆಲ್ಲ ದೇವರಾತ್ಮನ ಕಾರ್ಯ ಹಾಗೂ ಸಹಾಯವಾಗಿದೆ. ದೇವರಿಗೆ ಮಹಿಮೆ ಉಂಟಾಗಲಿ. ಧ್ಯಾನ ಮಾಡಿದ ವಿಷಯಗಳನ್ನು ಈಗ ನೆನಪು ಮಾಡಿಕೊಂಡು ಮುಂದಿನ ವೇದ ಭಾಗಕ್ಕೆ ಸಾಗೋಣ. ಪ್ರಿಯ ಬಾನಿಲಿ ಬಂಧುಗಳೇ, ಮೆಲಿತೆ ದ್ವೀಪದಲ್ಲಿ ಪೌಲನಿಗೆ ಸಂಭವಿಸಿದ ಅಪಾಯವು, ಉಂಟಾದ ಸನ್ಮಾನವು, ಪೌಲನು ರೋಮಾಪುರಕ್ಕೆ ಸೇರಿ ಅಲ್ಲಿ 2 ಸೆರೆಯವನಾಗಿದ್ದು ಯೇಸುಕ್ರಿಸ್ತನ ವಿಷಯವಾಗಿ ಉಪದೇಶ ಮಾಡುತ್ತಾ ಬಂದದ್ದು ಎಂಬುದಾಗಿ ನಾವು ಧ್ಯಾನ ಮಾಡಿಕೊಂಡೆವು. ಕಳೆದ ಕಾರ್ಯಕ್ರಮದಲ್ಲಿ ನಾನು ಕೇಳಿದ ಪ್ರಶ್ನೆಗೆ ನೀವು ಉತ್ತರಿಸಲು ಮನಸ್ಸು ಮಾಡಿದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ. ಪ್ರಿಯ ಬಾನುಲಿ ಬಂಧುಗಳೇ, ಇಂದಿನಿಂದ ನಾವು ಸತ್ಯವಿದ್ದದಲ್ಲಿ 9ನೇ ಪುಸ್ತಕವಾಗಿರುವ ಸಮುವೇಲನ ಪುಸ್ತಕದ ಪ್ರಥಮ ಭಾಗದ ಪೀಠಿಗ ಭಾಗ ಮತ್ತು 1ನೇ ಅಧ್ಯಾಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಪ್ರಿಯ ಬಾನುಲಿ ಬಂಧುಗಳೇ, ಈ ಪುಸ್ತಕದ ಗ್ರಂಥಕರ್ತನು ಸಮುವೇಲನು ಮತ್ತು ಇತರರು ಆಗಿದ್ದಾರೆ. ಬರೆದ ಕಾಲ ಸುಮಾರು ಕ್ರಿಸ್ತ ಪೂರ್ವ 1600. ಬರೆದ ಸ್ಥಳ ಪ್ಯಾಲೆಸ್ತೇನ್. ಈ ಪುಸ್ತಕದ ಪರಿಚಯದ ಕುರಿತು ಓದುವಾಗ ಸಮುವೇಲನ ಮೊದಲನೆಯ ಗ್ರಂಥವು ನ್ಯಾಯಸ್ಥಾಪಕರ ಕಾಲ ಕಳೆದ ನಂತರ ಯಹೂದ್ಯ ಜನಾಂಗದವರ ಚರಿತ್ರೆಯನ್ನು ಮುಂದುವರೆಸುತ್ತದೆ. ಪ್ರೇರೆ ಈ ಗ್ರಂಥದಲ್ಲಿ ಪ್ರವಾದಿಗಳ ವರ್ಗದ ಪ್ರಾರಂಭವನ್ನು ನಾವು ನೋಡುತ್ತೇವೆ. ಅವರಲ್ಲಿ ಸಮುವೇಲನು ಒಬ್ಬ ಪ್ರವಾದಿಯಾಗಿದ್ದನು. ಆದರೆ ಅವನಿಗಿಂತ ಮುಂಚಿತವಾಗಿ ಪ್ರವಾದನೆಗಳನ್ನು ಹೇಳುವರಾಗಿದ್ದರು. ದೃಷ್ಟಾಂತವಾಗಿ ಯಾಕೋಬ, ಮೋಶೆ, ಸಮುವೇಲನು ಮೊದಲುಗೊಂಡ ಪ್ರವಾದಿಗಳು ದೇವರಿಂದ ಹೇಳಲ್ಪಟ್ಟ ಸಮಾಚಾರಗಳನ್ನು ರಾಜರಿಗೂ ಇಸ್ರಾಯೇಲರಿಗೂ ತಿಳಿಸುವರಾಗಿದ್ದರು. ಅವರು ನೀತಿಯನ್ನು ಬೋಧಿಸುವರಾಗಿದ್ದರು. ಇಸ್ರಾಯೇಲರೊಳಗೆ ಬಹಳ ಸನ್ಮಾನಿತರಾಗಿಯೂ ಇದ್ದರು. ನನ್ನ ಆತ್ಮಿಕ ಸಹೋದರ ಸಹೋದರಿಯರೇ, ಈ ಗ್ರಂಥ ಭಾಗದ ಕುರಿತು ಹೀಗೆ ಓದುತ್ತೇವೆ. ಸಮುವೇಲನ ಜೀವಿತವು ಸೇವೆಯ ಕುರಿತು ಪ್ರಾರಂಭದ 7 ಅಧ್ಯಾಯಗಳಲ್ಲಿಯೂ, ಸೌಲನ ಜೀವಿತ ಮತ್ತು ಅವನ ಸೇವೆಯ ಕುರಿತು 8-15 ಅಧ್ಯಾಯಗಳಲ್ಲಿಯೂ, ದಾವಿದನ ಜೀವಿತ ಮತ್ತು ಅವನ ಸೇವೆಯ ಕುರಿತು 16ನೇ ಅಧ್ಯಾಯದಿಂದ 31ನೇ ಅಧ್ಯಾಯದವರೆಗಿನ ಓದುತ್ತೇವೆ. ಈ ಗ್ರಂಥದ ಪ್ರಧಾನ ವಿಷಯ ಏಲಿ, ಸೌಲರ ಆಳ್ವಿಕೆಯಲ್ಲಿ ಇಸ್ರಾಯೇಲರ ಪತನವು ದಾವಿದನ ಬಾಧೆಯು ಎಂಬುದಾಗಿ. ಪ್ರಿಯ ಬಾಂಧವರೇ, ಈ ಪುಸ್ತಕದಲ್ಲಿ 31 ಅಧ್ಯಾಯಗಳಿವೆ. ಪ್ರಾರಂಭದ 25 ಅಧ್ಯಾಯಗಳನ್ನು ಸಮುವೇಲನು ಮತ್ತು ಮುಂದಿನ ಅಧ್ಯಾಯಗಳನ್ನು ನಾಥಾನನು ಮತ್ತು ಗಾದನು ಬರೆದಿರುತ್ತಾರೆ. ಅದರ ಕುರಿತು ನಾವು ಮೊದಲನೇ ಸಮುವೇಲನ ಪುಸ್ತಕ 10ನೇ ಅಧ್ಯಾಯ 25ನೇ ವಚನ ಮತ್ತು ಮೊದಲನೆಯ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 29ನೇ ವಚನದಲ್ಲಿ ಹೀಗೆ ಓದುತ್ತೇವೆ. ತರುವಾಯ ಸಮುವೇಲನು ಜನರಿಗೆ ರಾಜ ನೀತಿಯನ್ನು ಬೋಧಿಸಿ ಅದನ್ನು ಒಂದು ಪುಸ್ತಕದಲ್ಲಿ ಬರೆದು ಯೆಹೋವನ ಸನ್ನಿಧಿಯಲ್ಲಿಟ್ಟನು. ಆಮೇಲೆ ಜನರನ್ನು ಅವರವರ ಮನೆಗಳಿಗೆ ಕಳಿಸಿಬಿಟ್ಟನು ಎಂಬುದಾಗಿಯೂ, ದಾವಿದನ ಪೂರ್ವೋತ್ತರ ಚರಿತ್ರೆಯು ಅವನ ಆಳ್ವಿಕೆ ಪರಾಕ್ರಮ ಅವನಿಗೂ ಇಸ್ರಾಯೇಲರಿಗೂ ಸುತ್ತರ್ಣ ರಾಜ್ಯಗಳಿಗೂ ಸಂಬಂಧಿಸಿದ ಸುಖ ದುಃಖ ಇವುಗಳ ವೃತ್ತಾಂತವು ದರ್ಶಿಯಾದ ಸಮುವೇಲ, ಪ್ರವಾದಿಯಾದ ನಾಥಾನ, ದರ್ಶಿಯಾದ ಗಾದ ಇವರ ಚರಿತ್ರೆಗಳಲ್ಲಿ ಬರೆದಿರುತ್ತವೆ ಎಂಬುದಾಗಿ. ಪ್ರಿಯ ಬಾಂಧವ ಬಂಧುಗಳೇ, ಈ ಪುಸ್ತಕದಲ್ಲಿ ನಾವು ಅನೇಕರ ಕುರಿತಾಗಿಯೂ, ಇಸ್ರಾಯೇಲರ ರಾಜ್ಯದ ಕುರಿತಾಗಿಯೂ, ಹನ್ನ, ಪುಟ್ಟ ಹುಡುಗನಾದ ಸಮುವೇಲನು, ದಾವಿದನ ಮತ್ತು ಗೋಲ್ಯಾತನ ಕುರಿತು ನಾವು ಓದುತ್ತೇವೆ. ಮೊದಲನೇ ಸಮುವೇಲನ ಪುಸ್ತಕವು ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಗುತ್ತದೆ ಮತ್ತು ಎರಡನೇ ಸಮುವೇಲನ ಪುಸ್ತಕವು ಪ್ರಾರ್ಥನೆಯೊಂದಿಗೆ ಮುಕ್ತಾಯವಾಗುತ್ತದೆ. ಎರಡನೆಯ ಮುಖ್ಯ ವಿಷಯ ಇಸ್ರಾಯೇಲರ ರಾಜ್ಯದ ಪ್ರಾರಂಭ. ಮೂರನೇ ಮುಖ್ಯ ವಿಷಯ ಪ್ರವಾದಿಗಳ ಕುರಿತಾಗಿಯೂ ಎಂಬುದಾಗಿ. ಪ್ರಿಯರೇ, ಈ ಪುಸ್ತಕದಲ್ಲಿ ಮತ್ತೆ ಕೆಲವು ವಿಷಯಗಳ ಕುರಿತು ಹೀಗೆ ಓದುತ್ತೇವೆ. ಮೊದಲಾಗಿ ರಾಜನು ನೀತಿಯಿಂದ ರಾಜ್ಯವಾಳುತ್ತಾನೆ ಎಂಬುದಾಗಿಯೂ, ಎರಡನೇದಾಗಿ ರಾಜನು ಸಂಪೂರ್ಣನಾಗಿ ದೇವರಿಗೆ ವಿಧೇಯನಾಗಿ ಇರುತ್ತಾನೆ ಎಂಬುದಾಗಿಯೂ, ಮೂರನೇದಾಗಿ ರಾಜನು ದೇವರನ್ನು ಆಶ್ರಯಿಸಿಕೊಂಡು ರಾಜ್ಯವನ್ನಾಳುತ್ತಾನೆ ಎಂಬುದಾಗಿ. ಪ್ರಿಯ ಬಾಂಧವರೇ, ಈಗ ನಮ್ಮ ಗಮನವನ್ನು ಸಮುವೇಲನ ಮೊದಲನೇ ಪುಸ್ತಕದ ಮೊದಲನೇ ಅಧ್ಯಾಯದ ಕಡೆಗೆ ತಿರುಗಿಸೋಣ. ಈ ಅಧ್ಯಾಯದಲ್ಲಿ ಒಟ್ಟು 28 ವಚನಗಳಿವೆ. ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಸಮುವೇಲನ ಜನನ ಎಂಬುದಾಗಿ. ಈ ಅಧ್ಯಾಯವು ಒಬ್ಬ ದೈವ ಭಕ್ತಳ ಕೂಗಿನಿಂದ ಪ್ರಾರಂಭವಾಗುತ್ತದೆ. ಜನರು ರಾಜನಿಗಾಗಿ ಅಳುತ್ತಿರಲು ಹನ್ನಳು ಒಬ್ಬ ಮಗನಿಗಾಗಿ ಬೀಳುತ್ತಾ ಇದ್ದಾಳೆ. ದೇವರು ಆಕೆಯ ಪ್ರಾರ್ಥನೆಯನ್ನು ಕೇಳಿಸಿಕೊಳ್ಳುತ್ತಾನೆ. ಆತನು ಆಕೆಯಿಂದ ಸಿಂಹಾಸನವನ್ನು ಸ್ಥಾಪನೆ ಮಾಡುತ್ತಾನೆ. ಮೊದಲನೇ ಸಮುವೇಲನ ಪುಸ್ತಕ ಒಂದನೇ ಅಧ್ಯಾಯ ಪ್ರಾರಂಭದ ಎರಡು ವಚನಗಳನ್ನು ಓದುವಾಗ, ಎಫ್ರಾಯಿಮ್ ಬೆಟ್ಟದ ಸೀಮೆಯಲ್ಲಿನ ರಾಮತ್ತಾಯಿಮ್ ಚೋಫಿಮ್ ಊರಿನಲ್ಲಿ ಎಲ್ ಕಾಲನ್ ಎಂಬ ಒಬ್ಬ ಮನುಷ್ಯನಿದ್ದನು. ಇವನು ಯಾರುಹಾಮನ ಮಗನು, ಎಲಿಹುವಿನ ಮೊಮ್ಮಗನು, ತೋಹುವಿನ ಮರಿಮಗನೂ ಆಗಿದ್ದನು. ತೋಹು ಎಂಬುವನು ಎಫ್ರಾಯಿಮ್ಯನಾದ ಶೂಫನ ಮಗನು. ಎಲ್ಕಾನನಿಗೆ ಹನ್ನಳು, ಫೆನ್ನಿನಳು ಎಂಬ ಇಬ್ಬರು ಹೆಂಡತಿಯರಿದ್ದರು. ಫೆನ್ನಿನಳಿಗೆ ಮಕ್ಕಳಿದ್ದರು, ಹನ್ನಳಿಗೆ ಇರಲಿಲ್ಲ ಎಂಬುದಾಗಿ. ಪ್ರಿಯ ಬಾನಿಲಿ ಬಂಧುಗಳೇ, ಎಲ್ಕಾನನಿಗೆ ಇಬ್ಬರು ಹೆಂಡತಿರು ಇದ್ದರೆಂಬುದಾಗಿ ದೇವರ ವಾಕ್ಯವು ತಿಳಿಸಿಕೊಡುತ್ತದೆ. ಇದನ್ನು ದೇವರು ಒಪ್ಪಿಕೊಂಡಿದ್ದನೋ? ಪ್ರಿಯರೇ, ಖಂಡಿತವಾಗಿ ಇಲ್ಲ. ಇಲ್ಲಿ ಸೈತಾನನ ಸುಳ್ಳಿನ ವಿಷಯವಾಗಿ ನಾವು ಓದುತ್ತೇವೆ. ಅಂದರೆ ಅದನ್ನು ಒಪ್ಪಿಕೊಂಡದ್ದನ್ನು ಎಂದು ಅರ್ಥವಲ್ಲ. ಅಬ್ರಹಾಮನು ಹಾಗರಳನ್ನು ಮದುವೆ ಮಾಡಿಕೊಂಡಿದ್ದನು, ಆದರೆ ದೇವರು ಅದನ್ನು ಒಪ್ಪಿಕೊಳ್ಳಲಿಲ್ಲ. ಎಲ್ಕಾನನಿಗೆ ಇಬ್ಬರು ಹೆಂಡತಿಯರಿದ್ದರು. ಸಮಸ್ಯೆಗಳು ಆಗ ಎದುರಾದವು. ಆದುದರಿಂದ ಪ್ರಿಯರೇ, ಈ ಒಂದು ಸಂದರ್ಭದಲ್ಲಿ ದೇವರು ಅವರನ್ನು ಆಶೀರ್ವದಿಸಲಿಲ್ಲ. ಮುಂದೆ ನಾವು 3-5 ವಚನದವರೆಗೆ ಓದುವಾಗ, ಪ್ರತಿ ವರ್ಷವೂ ಸೇನಾಧೀಶ್ವರನಾದ ಯೆಹೋವನಿಗೆ ಯಜ್ಞವನ್ನು ಸಮರ್ಪಿಸಿ ಆತನನ್ನು ಆರಾಧಿಸುವುದಕ್ಕೋಸ್ಕರ ತನ್ನ ಊರಿನಿಂದ ಶಿಲೋವಿಗೆ ಹೋಗುತ್ತಿದ್ದನು. ಅಲ್ಲಿ ಎಲಿಯ ಮಕ್ಕಳಾದ ಹೊಫ್ನಿ, ಫಿನೆಹಾಸ್ ಎಂಬುವರು ಯೆಹೋವನ ಯಾಜಕರಾಗಿದ್ದರು. ಎಲ್ಕಾನನು ಯಜ್ಞವನ್ನು ಅರ್ಪಿಸಿದ್ದಾಗೆಲ್ಲ ತನ್ನ ಹೆಂಡತಿಯಾದ ಫೆನ್ನಿನಳಿಗೂ ಆಕೆ ಎಲ್ಲಾ ಗಂಡು ಹೆಣ್ಣು ಮಕ್ಕಳಿಗೂ ಭಾಗಗಳನ್ನು ಕೊಡುತ್ತಿದ್ದನು. ಅವನು ಹಣ್ಣಳನ್ನು ಬಹಳವಾಗಿ ಪ್ರೀತಿಸಿದರೂ ಯೆಹೋವನು ಆಕೆಗೆ ಮಕ್ಕಳನ್ನು ಕೊಡಲಿಲ್ಲವಾದ್ದರಿಂದ ಆಕೆಗೆ ಒಂದು ಭಾಗವನ್ನು ಮಾತ್ರ ಕೊಡುತ್ತಿದ್ದನು ಎಂಬುದಾಗಿ. ಪ್ರಿಯ ಬಾಂಧವರೇ, ದೇವರು ಎಲ್ಕಾನನು ಪ್ರತಿ ವರ್ಷವೂ ದೇವರಿಗೆ ಯಜ್ಞವನ್ನು ಅರ್ಪಿಸಿದರೂ ಅದನ್ನು ದೇವರು ಮೆಚ್ಚಿಕೊಳ್ಳಲಿಲ್ಲ. ಅದಕ್ಕೆ ಬಲವಾದ ಕಾರಣವೂ ಇತ್ತು. ಎಲ್ಕಾನನು ಯಾಕೆ ಹನ್ನಳನ್ನು ಹೆಚ್ಚಾಗಿ ಪ್ರೀತಿ ಮಾಡುತ್ತಿದ್ದನು? 6ನೇ ವಚನವನ್ನು ಓದುವಾಗ, ಇದಲ್ಲದೆ ಆಕೆಯ ಸವತಿಯು ಯೆಹೋವನು ನಿನ್ನನ್ನು ಬಂಜೆಯನ್ನಾಗಿ ಮಾಡಿದ್ದಾನೆ ಎಂದು ಹೇಳಿ ಆಕೆಯನ್ನು ಕೆಣಕಿ ನೋಯಿಸುತ್ತಿದ್ದಳು ಎಂಬುದಾಗಿ. ಪ್ರಿಯ ಬಾನಿಲಿ ಬಂಧುಗಳೇ, ಹನ್ನಳು ಎಲ್ಕಾನನ ಮೊದಲನೇ ಹೆಂಡತಿಯಾಗಿದ್ದಳು. ಆಕೆಗೆ ಮಕ್ಕಳೇ ಇರಲಿಲ್ಲ. ಆ ಒಂದು ಕಾರಣದಿಂದ ಆಕೆಯು ಬಹಳವಾಗಿ ಪ್ರಾರ್ಥನೆ ಮಾಡುತ್ತಿದ್ದಳು. 7-11 ವಚನದವರೆಗೆ ಓದುವಾಗ, ಪ್ರತಿ ವರ್ಷವೂ ಯೆಹೋವನ ಮಂದಿರಕ್ಕೆ ಹೋದಾಗೆಲ್ಲ ಎಲ್ಕಾನನು ಹಾಗೆಯೇ ಮಾಡುತ್ತಿದ್ದುದರಿಂದಲೂ ಫೆನ್ನಿನಳು ಆಕೆಯನ್ನು ರೇಗಿಸುತ್ತಿದ್ದರಿಂದಲೂ ಹನ್ನಳು ಒಂದಾನೊಂದು ಸಾರಿ ಉಣ್ಣಲೊಲ್ಲದೆ ಅಳುತ್ತಾ ಇದ್ದಳು. ಆಗ ಆಕೆಯ ಗಂಡನದ ಎಲ್ಕಾನನು ಆಕೆಗೆ, ಅನ್ನ ಏಕೆ ಅಳುತ್ತಿ? ಉಣ್ಣದಿರುವುದಕ್ಕೇನು ಕಾರಣ? ನೀನು ವ್ಯಸನ ಪಡುವುದೇಕೆ? ನಾನು ನಿನಗೆ 10 ಮಂದಿ ಮಕ್ಕಳಿಗಿಂತ ಹೆಚ್ಚಾಗಿದ್ದೇನಲ್ಲ ಅಂದನು. ಆಗ ಅವರು ಶಿಲೋವಿನಲ್ಲಿ ಅನ್ನಪಾನಗಳನ್ನು ತೆಗೆದುಕೊಂಡ ಮೇಲೆ ಹನ್ನಳು ಎದ್ದು ಯಾಜಕನಾದ ಏಲಿಯು ಯೆಹೋವನ ಮಂದಿರ ದ್ವಾರದ ನಿಲುವು ಪಟ್ಟಿಗಳ ಬಳಿಯಲ್ಲಿ ಒಂದು ಪೀಠದ ಮೇಲೆ ಕೂತಿರುವಾಗ ಹೋಗಿ ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯೆಹೋವನನ್ನು ಕುರಿತು, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಾಮರಿಸು. ನನ್ನನ್ನು ತಿರಸ್ಕರಿಸದೆ ಕನಿಕರ ಬಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು. ಅವನು ಜೀವದೊಂದಿರುವ ತನಕ ನಿನ್ನವನಾಗಿಯೇ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿಕೊಡುವೆನು. ಅವನ ತಲೆಯ ಮೇಲೆ ಕ್ಷೌರ ಕತ್ತಿಯನ್ನು ಬರಗೊಡಿಸುದಲೆಂದು ಪ್ರಾರ್ಥಿಸಿ ಹರಕೆ ಮಾಡಿದಳು ಎಂಬುದಾಗಿ. ಪ್ರಿಯ ಬಾನುಲಿ ಬಂಧುಗಳೇ, ಹನ್ನಳು ದುಃಖದಲ್ಲಿ ಈಗ ಮುಳುಗಿ ಹೋಗಿದ್ದಾಳೆ. ಅದಕ್ಕೆ ಕಾರಣ ಆಕೆಗೆ ಮಕ್ಕಳೇ ಇರುವುದಿಲ್ಲದೇ ಮುಖ್ಯ ಕಾರಣವಾಗಿತ್ತು. ಆಕೆಯು ಪ್ರಾರ್ಥನೆ ಮಾಡಿ ಒಂದು ವೇಳೆ ದೇವರ ಮಕ್ಕಳನ್ನು ಕೊಟ್ಟರೆ ಎರಡು ವಿಷಯಗಳನ್ನು ಆತನಿಗೆ ಕೊಡುತ್ತೇನೆಂದು ಹೇಳುತ್ತಾಳೆ. ಮೊದಲಾಗಿ ಹುಟ್ಟುವ ಮಗನು ತನ್ನ ಜೀವಿತ ಕಾಲವೆಲ್ಲ ಒಬ್ಬ ಯಾಜಕನಾಗಿ ಸೇವೆ ಮಾಡುತ್ತಾನೆ. ಎರಡನೇದಾಗಿ ಅವನನ್ನು ದೇವರಿಗಾಗಿ ಸಮರ್ಪಿಸುತ್ತೇನೆ ಮತ್ತು ಕರ್ತನ ಸೇವೆಗಾಗಿ ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ. ನಮ್ಮ ಧ್ಯಾನವನ್ನು ಮುಂದುವರೆಸಿ ಮೊದಲನೇ ಸಮುವೇಲನ ಪುಸ್ತಕ 1 ಅಧ್ಯಾಯ 12 ಮತ್ತು 13 ವಚನಗಳನ್ನು ಓದುವಾಗ, ಆಕೆಯು ಬಲು ಹೊತ್ತಿನವರೆಗೆ ಯೆಹೋವನ ಮುಂದೆ ಪ್ರಾರ್ಥನೆ ಮಾಡುತ್ತಿರುವಾಗ ಏಲಿಯು ಆಕೆಯ ಬಾಯನ್ನೇ ನೋಡುತ್ತಿದ್ದನು. ಆಕೆಯು ಹೃದಯದಲ್ಲಿ ಪ್ರಾರ್ಥಿಸುತ್ತಿದ್ದುದರಿಂದ ತುಟಿಗಳು ಮಾತ್ರ ಅಲ್ಲಾಡುತ್ತಿದ್ದವು, ಶಬ್ದ ಕೇಳಿಸಲಿಲ್ಲ ಎಂಬುದಾಗಿ. ಪ್ರಿಯ ಬಂಧುಗಳೇ, ಏಲಿಯು ಒಬ್ಬ ಮಹಾಯಾಜಕನಾಗಿದ್ದನು. ಹನ್ನಳು ಬಂದು ಪ್ರಾರ್ಥನೆಯನ್ನು ಮಾಡುವುದನ್ನು ಕಾಣುತ್ತಾನೆ, ಆಕೆಯ ಪರವರ್ತನೆಯನ್ನು ಗಮನಿಸುತ್ತಾನೆ. ಹನ್ನಳು ದುಃಖದಿಂದ ದೇವರನ್ನೀಗ ಪ್ರಾರ್ಥಿಸುತ್ತಾ ಇದ್ದಾಳೆ. ಆದರೆ ಎಲೆಯು ಅಂದುಕೊಂಡದ್ದೇನೆಂದರೆ ಆಕೆಯು ಪಾನ ಮತ್ತಳಾಗಿದ್ದಾಳೆ ಎಂಬುದಾಗಿ. 14 ಮತ್ತು 15 ವಚನಗಳನ್ನು ಓದುವಾಗ, ಆದುದರಿಂದ ಆಕೆಯು ಮದ್ಯಪಾನ ಮಾಡಿದ್ದಾಳೆ ಎಂದು ಅವನು ನೆನೆಸಿ, ನಿನ್ನ ಅಮಲು ಇನ್ನೂ ಇಳಿಯಲಿಲ್ಲವೋ? ದ್ರಾಕ್ಷಾರಸದ ಮತ್ತು ನಿನ್ನನ್ನು ಬಿಟ್ಟು ಹೋಗಲಿ ಎಂದನು. ಅದಕ್ಕೆ ಹನ್ನಳು, ಸ್ವಾಮಿ ಹಾಗಲ್ಲ, ನಾನು ಬಹು ದುಃಖ ಪೀಡಿತಳು. ದ್ರಾಕ್ಷಾರಸವನ್ನಾದರೂ ಬೇರೆ ಯಾವ ಮದ್ಯಪಾನವನ್ನಾದರೂ ಕುಡಿದವಳಲ್ಲ. ನನ್ನ ಮನೋವೇದನೆಯನ್ನು ಯೆಹೋವನ ಮುಂದೆ ಒಯ್ದಿದ್ದೇನೆ ಎಂಬುದಾಗಿ. ಪ್ರಿಯ ಬಾಂಧವ ಬಂಧುಗಳೇ, ಹನ್ನಳ ವಿಷಯದಲ್ಲಿ ಏಲಿಯು ಅಪಾರ್ಥ ಮಾಡಿಕೊಂಡನು. ಆದರೆ ಹನ್ನಳು ತನ್ನ ಪ್ರಾರ್ಥನೆಯನ್ನು ದೇವರಿಗೆ ಸಲ್ಲಿಸುತ್ತಿದ್ದಾಳೆ ಹಾಗೂ ಅದಕ್ಕಾಗಿ ಕಾದಿದ್ದಾಳೆ. ಆದರೆ ಮುಂದೆ ನಾವು 16-18 ವಚನದವರೆಗೆ ಓದುವಾಗ, ನಿನ್ನ ದಾಸಿಯಾದ ನನ್ನನ್ನು ಅಯೋಗ್ಯಳೆಂದು ನೆನೆಸಬೇಡ. ಈವರೆಗೆ ನನ್ನ ಹೆಚ್ಚಾದ ಚಿಂತೆಯನ್ನು ವ್ಯಥೆಯನ್ನು ಅರಿಕೆ ಮಾಡಿಕೊಳ್ಳುತ್ತಿದ್ದೇನೋ ಎಂದು ಹೇಳಿದಳು. ಆಗ ಎಲಿಮು ಆಕೆಗೆ, ಸಮಾಧಾನದಿಂದ ಹೋಗು, ಇಸ್ರಾಯೇಲ್ ದೇವರು ನಿನ್ನ ಪ್ರಾರ್ಥನೆಯನ್ನು ನೆರವೇರಿಸಲಿ ಎಂದಳು. ಹನ್ನಳು ಏಲಿಗೆ, ನಿನ್ನ ದಾಸಿಯ ಮೇಲೆ ಕಟಾಕ್ಷವಿರಲಿ ಎಂದು ಹೇಳಿ ಹೊರಟೋಗಿ ಊಟ ಮಾಡಿದಳು. ಆಮೇಲೆ ಆಕೆಯ ಮೊರೆಯಲ್ಲಿ ದುಃಖವು ಕಾಣಲಿಲ್ಲ ಎಂಬುದಾಗಿ. ಪ್ರಿಯ ಬಾಂಧವ ಬಂಧುಗಳೇ, ಏಲಿಯು ಹನ್ನಳ ವಿಷಯದಲ್ಲಿ ತಪ್ಪಾಗಿ ಅರ್ಥ ಮಾಡಿಕೊಂಡನು. ತಪ್ಪಾದ ಆಶೀರ್ವಾದವನ್ನು ಈಗ ಕೊಡುತ್ತಾನೆ. ಆದರೆ ಹನ್ನಳು ದೇವರ ಮೇಲೆ ತನ್ನ ಸಂಪೂರ್ಣವಾದ ನಂಬಿಕೆಯನ್ನು ಇಟ್ಟಿದ್ದಳು. ಸಮುವೇಲನ ಮೊದಲನೇ ಪುಸ್ತಕ 1 ಅಧ್ಯಾಯ 19 ಮತ್ತು 20 ವಚನಗಳು ಹೀಗೆ ಓದುತ್ತೇವೆ. ಮರುದಿನ ಬೆಳಗ್ಗೆ ಎದ್ದು ಯೆಹೋವನನ್ನು ಆರಾಧಿಸಿ ರಾಮದಲ್ಲಿದ್ದ ತಮ್ಮ ಮನೆಗೆ ಬಂದರು. ಎಲ್ಕಾನನು ತನ್ನ ಹೆಂಡತಿಯಾದ ಹನ್ನಳನ್ನು ಕೂಡಲು ಆಕೆಯು ಯೆಹೋವನ ಅನುಗ್ರಹದಿಂದ ಗರ್ಭಿಣಿಯಾಗಿ ದಿನ ತುಂಬಿದ ಮೇಲೆ ಒಬ್ಬ ಮಗನನ್ನು ಹೆತ್ತಳು. ಯೆಹೋವನನ್ನು ಬೇಡಿ ಪಡಕೊಂಡನೆಂದು ಹೇಳಿ ಆ ಮಗನಿಗೆ ಸಮುವೇಲನೆಂದು ಹೆಸರಿಟ್ಟಳು ಎಂಬುದಾಗಿ. ಪ್ರಿಯ ಬಾನುಲಿ ಬಂಧುಗಳೇ, ಸಮುವೇಲನು ಅಂದರೆ ದೇವರಿಂದ ಕೇಳಲ್ಪಟ್ಟವನು ಎಂದರ್ಥ. ಹನ್ನಳ ಪ್ರಾರ್ಥನೆಗೆ ದೇವರು ಈಗ ಉತ್ತರ ಕೊಟ್ಟನು. ಕೊನೆಯದಾಗಿ ಸಮುವೇಲನ ಮೊದಲನೇ ಪುಸ್ತಕ ಒಂದನೇ ಅಧ್ಯಾಯ 21-28 ವಚನಗಳಲ್ಲಿ ಹೀಗೆ ಓದುತ್ತೇವೆ. ಎಲ್ಕಾನನು ಕುಟುಂಬ ಸಹಿತವಾಗಿ ಎಂದಿನಂತೆ ಯೆಹೋವನಿಗೆ ವಾರ್ಷಿಕ ಯಜ್ಞವನ್ನು ಅರ್ಪಿಸುವುದಕ್ಕೂ ಹರಕೆ ಸಲ್ಲಿಸುವುದಕ್ಕೂ ಹೋಗುವುದಕ್ಕೆ ಸಿದ್ದನಾಗಲು ಹನ್ನಳು ಮಗನು ಮೊಲೆ ಬಿಡುವವರೆಗೂ ನಾನು ಬರುವುದಿಲ್ಲ. ಅವನು ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಂಡು ಯಾವಾಗಲೂ ಅಲ್ಲಿಯೇ ಇರುವ ಹಾಗೆ ಆಮೇಲೆ ತೆಗೆದುಕೊಂಡು ಬರುವನೆಂದು ಹೇಳಿದಳು. ಆಕೆಯ ಗಂಡನ ಎಲ್ಕಾನನು ಆಕೆಗೆ, ನಿನಗೆ ಸರಿ ತೋರುವ ಪ್ರಕಾರ ಆಗಲಿ, ಮಗನು ಮೊಲೆ ಬಿಡುವವರೆಗೆ ಇರು, ಯೆಹೋವನು ತನ್ನ ವಾಕ್ಯವನ್ನು ದೃಢಪಡಿಸಲಿ ಎಂದನು. ಮಗನು ಮೊಲೆ ಬಿಡುವ ತನಕ ಹನ್ನಳು ಮನೆಯಲ್ಲೇ ಇದ್ದು ಅವನನ್ನು ಸಾಕಿದಳು. ಆನಂತರ ಆಕೆಯು 3 ವರ್ಷದ ಒಂದು ಹೊರೆಯನ್ನು, 30 ಸೇರು ಹಿಟ್ಟನ್ನು, 1 ತಿತ್ತಿ ದ್ರಾಕ್ಷಾರಸವನ್ನು ತೆಗೆದುಕೊಂಡು ಪುತ್ರ ಸಹಿತವಾಗಿ ಶಿಲೋವಿನಲ್ಲಿದ್ದ ಯೆಹೋವನ ಮಂದಿರಕ್ಕೆ ಬಂದಳು. ಮಗನು ಇನ್ನೂ ಚಿಕ್ಕವನಾಗಿದ್ದನು. ಅವನು ಹೊರೆಯನ್ನು ಯಜ್ಞ ಮಾಡಿದ ಮೇಲೆ ಮಗನನ್ನು ಏಲಿಯ ಬಳಿಗೆ ತಂದರು. ಹನ್ನಳು ಏಲಿಗೆ, ಸ್ವಾಮಿ, ನಿನ್ನ ಜೀವದಾಣೆ, ಮೊದಲು ಯೆಹೋವನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಇಲ್ಲೇ ನಿನ್ನ ಹತ್ತಿರ ನಿಂತಿದ್ದ ಸ್ತ್ರೀಯು ನಾನೇ. ಆತನು ನನ್ನ ಪ್ರಾರ್ಥನೆಯ ಫಲವಾಗಿ ಅನುಗ್ರಹಿಸಿದ ಮಗನು ಇವನೇ. ನಾನು ಇವನನ್ನು ಯೆಹೋವನಿಗೆ ಒಪ್ಪಿಸಿಬಿಟ್ಟಿದ್ದೇನೆ. ಇವನು ಜೀವದಿಂದಿರುವ ತನಕ ಆತನಿಗೆ ಪ್ರತಿಷ್ಠಿತನಾಗಿರುವನು ಎಂದು ಹೇಳಿದಳು. ಆಮೇಲೆ ಅವರು ಯೆಹೋವನಿಗೆ ನಮಸ್ಕರಿಸಿದರು ಎಂಬುದಾಗಿ. ಪ್ರಿಯ ಬಂಧುಗಳೇ, ಹನ್ನಳು ಕಾಣಿಕೆಯನ್ನು ಅರ್ಪಿಸಲು ಒಪ್ಪಿಕೊಂಡಂತೆ ಅದನ್ನು ದೇವರಿಗೆ ಸಮರ್ಪಿಸಿದಳು. ಆ ಚಿಕ್ಕ ಹುಡುಗನಾದ ಸಮುವೇಲನನ್ನು ಕರ್ತನಿಗೆ ಒಪ್ಪಿಸಿಕೊಟ್ಟಳು. ಅವನನ್ನು ಸಂಪೂರ್ಣವಾಗಿ ಕರ್ತನ ಸೇವೆಗಾಗಿ ಸಮರ್ಪಿಸಿಕೊಂಡಳು. ಈ ಸಂದೇಶವನ್ನು ಆಲಿಸುತ್ತಿರುವ ನನಾತ್ಮಿಕ ಸಹೋದರ ಸಹೋದರಿಯರೇ, ಆಲಿಸಿದ ವಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತವನ್ನು ಪರಿಶೀಲಿಸಿಕೊಂಡು ದೇವರ ಮೆಚ್ಚುವಂತ ಸಮರ್ಪಣೆಯನ್ನು ಮಾಡುತ್ತಾ ಆತನ ಆಶೀರ್ವಾದಕ್ಕೆ ನಾವು ಪಾತ್ರವಣ. ಪ್ರಿಯ ಬಾನಲಿ ಬಂಧುಗಳೇ, ನಮ್ಮನ್ನು ಪ್ರೀತಿ ಮಾಡಿ ಸಾಕಿ ಸಲಹುವ ದೇವರು ಕೇವಲ ನಮ್ಮ ಪ್ರಾರ್ಥನೆಯನ್ನು ಕೇಳುವುದಲ್ಲದೆ ಅದಕ್ಕೆ ಸದುತ್ತರವನ್ನು ತನ್ನ ಚಿತ್ತಕ್ಕನುಸಾರವಾಗಿ ದಯಪಾಲಿಸುತ್ತಾನೆ. ಅದನ್ನು ಹನ್ನಳ ಜೀವಿತದಲ್ಲಿ ದೇವರು ಮಾಡಿ ತೋರಿಸಿದನು. ಅದಕ್ಕೆ ತಕ್ಕಂತೆ ಹನ್ನಳು ತಾನು ಅಂದುಕೊಂಡ ಹಾಗೆ ತನ್ನ ಚಿಕ್ಕ ಮಗನಾದ ಸಮುವೇಲನನ್ನು ಕರ್ತನ ಸೇವೆಗಾಗಿ ಸಮರ್ಪಿಸಿಕೊಂಡಳು. ಆಕೆಯನ್ನು ದೇವರು ಆಶೀರ್ವದಿಸಿದನು. ಆದುದರಿಂದ ನನ್ನ ಆತ್ಮಿಕ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನಿಗೆ ಇಂದೇ ನಮ್ಮ ಜೀವಿತವನ್ನು ಸಮರ್ಪಿಸಿಕೊಳ್ಳೋಣ ಹಾಗೂ ಆತನನ್ನು ನಮ್ಮ ಸ್ವಂತ ರಕ್ಷಕನೆಂಬುದಾಗಿ, ನಮ್ಮ ವಿಮೋಚಕನು, ನಮ್ಮ ನಾಯಕನೆಂಬುದಾಗಿ ಇಂದೇ ನಮ್ಮ ಹೃದಯದಲ್ಲಿ ಅಂಗೀಕರಿಸಿಕೊಂಡು ಆತನು ಮೆಚ್ಚುವಂತಹ ಕಾರ್ಯಗಳನ್ನು ಮಾಡುತ್ತಾ ಆತನು ತನ್ನ ಕೃಪೆಯ ಮೂಲಕ ಅನುಗ್ರಹಿಸುವ ಪಾಪ ಕ್ಷಮಾಪಣೆ, ರಕ್ಷಣಾನಂದ ಹಾಗೂ ನಿತ್ಯ ಜೀವದ ನಿರೀಕ್ಷೆಯೊಂದಿಗೆ ಈ ಲೋಕದಲ್ಲಿ ನಾವು ಜೀವಿಸುತ್ತಾ ಅನೇಕರನ್ನು ದೇವರ ಮಾರ್ಗಕ್ಕೆ ನಾವು ನಡೆಸುತ್ತಾ ಆತನ ಆಶೀರ್ವಾದಕ್ಕೆ ನಾವು ಪಾತ್ರರಾಗೋಣ. ಹಾಗಾಗುವಂತೆ ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ.
ಇನ್ನು ಸುಂದರ ಪ್ರಭುವೇ.
ನನ್ನ ಆತ್ಮಿಕ ಸಹೋದರ ಸಹೋದರಿಯರೇ, ಇಂದು ದೇವರು ನಮಗೆ ಕೊಡುವ ವಾಗ್ದಾನ, ದೇವರಿಂದ ಬರುವ ಯಾವ ಮಾತು ನಿಷ್ಫಲವಾಗುವುದಿಲ್ಲ. ಲೂಕನು ಬರೆದ ಸುವಾರ್ತೆ 1:37.
ಪ್ರಿಯರೇ, ದೈವಾನ್ವೇಷಣೆ ಕಾರ್ಯಕ್ರಮವು ನಿಮ್ಮ ಅನುದಿನ ಜೀವನಕ್ಕೆ ಬೇಕಾದ ನವ ಉತ್ತೇಜನ ಹಾಗೂ ಆಶೀರ್ವಾದ ನೀಡಿದೆ ಎಂದು ನಾವು ನಂಬುತ್ತೇವೆ. ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯ ನಮ್ಮೊಂದಿಗೆ ಪತ್ರದ ಮೂಲಕ, ಇಮೇಲ್ ಅಥವಾ ದೂರವಾಣಿ ಮೂಲಕ ದಯಮಾಡಿ ತಿಳಿಸಿರಿ. ನಿಮ್ಮ ಸಂತೋಷದಲ್ಲಿ ನಾವು ಸಹ ಪಾಲುಗಾರರಾಗುತ್ತೇವೆ ಹಾಗೂ ನಿಮ್ಮ ಪತ್ರಗಳಿಗೆ ಉತ್ತರಿಸುತ್ತೇವೆ. ಈ ಕಾರ್ಯಕ್ರಮವನ್ನು ಕೇಳುವಂತೆ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ನೆರೆಹೊರೆಯವರಿಗೂ ತಿಳಿಸಿರಿ. ದೇವರ ಅಧಿಕ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸುರಿಯಲಿ. ನಮ್ಮ ವಿಳಾಸ: ದೈವಾನ್ ವೇಷಣೆ, ಟ್ರಾನ್ಸ್ ವರ್ಲ್ಡ್ ರೇಡಿಯೋ ಇಂಡಿಯಾ, ಟಪಾಲು ಪೆಟ್ಟಿಗೆ 4320, ಬೆಂಗಳೂರು 43. ದೈವಾನ್ ವೇಷಣೆ, ಟ್ರಾನ್ಸ್ ವರ್ಲ್ಡ್ ರೇಡಿಯೋ ಇಂಡಿಯಾ, ಪೋಸ್ಟ್ ಬಾಕ್ಸ್ 4320, ಬ್ಯಾಂಗ್ಳೂರ್ 43. ದೂರವಾಣಿ ಸಂಖ್ಯೆ 9845616412. ನಮ್ಮ ಇಮೇಲ್ ವಿಳಾಸ kannada.ttb@radio882.com. ನಮಸ್ಕಾರ ಪ್ರಿಯರೇ.